नित्यं सत्यं पुनः सत्यं विष्णुतीर्थ प्रथागतः सर्वे कामा भवन्त्येव शपथो बिम्बसन्निधौ श्रीगुरुभ्यो नमः। ನಂತರ ತಮೋಗುಣದ ಕಾರ್ಯಗಳು ಕಲಹ ಅಂತ ಹೇಳಿದರು. ಅಂದರೆ ಯಾವಾಗಲೂ ಯಾವುದೋ ಒಂದು ನೆಪದಿಂದ ಇನ್ನೊಬ್ಬರನ್ನು ನೋಯಿಸುವ ಪ್ರವೃತ್ತಿ ಕಲಹ, ಅದು ತಮೋಗುಣದ ಕಾರ್ಯ. ಶೋಕ ಅಂದರೆ ಸದಾಕಾಲ ದುಃಖದಲ್ಲೇ ಇರು, ಯಾವುದೋ ಒಂದು ನೆನೆಸಿಕೊಂಡು ಹಿಂದಿನದ್ದು ಇಂದಿನದ್ದು ಯಾವುದೋ ಒಂದು ನೆನೆಸಿಕೊಂಡು ಸದಾಕಾಲ ದುಃಖ, ಅದು ತಮೋಗುಣದ ಕಾರ್ಯ. ಮೋಹ ಸಾಧನೆಯಲ್ಲಿರ್ತೀರಾ, ಸಾಧನೆ ಮಾಡುವಾಗಲೂ ಕೂಡ ಅಯ್ಯೋ ಇಷ್ಟು ಕಾಲ ಆಗಿಲ್ಲ, ಇಷ್ಟು ಕಾಲ ಇದಾಗಿಲ್ಲ, ಆಗಿಲ್ಲ ಅನ್ನೋ ದುಃಖ, ಈಗ ಆಗ್ತಾ ಇಲ್ಲ ಅನ್ನೋ ದುಃಖ, ಮುಂದೇನಾಗುತ್ತೋ ಅನ್ನೋ ದುಃಖ. ಸ್ವಾಮಿ ಇಟ್ಟಂಗಾಗುತ್ತೆ ಎಂಬುದು ಸತ್ಯ, ಸ್ವಾಮಿ ಮಾಡಿಸೇ ಮಾಡಿಸ್ತಾನೆ ನಮ್ಮಿಂದ ವಿಶೇಷವಾದ್ದು ಎಂಬುದನ್ನು ಸತ್ಯವಾದ್ದು, ಅದು ಮನಸ್ಸಿಗೆ ಬಂದರೆ ಈ ದುಃಖಗಳೆಲ್ಲ ಪರಿಹಾರ ಆಗುತ್ತೆ. ನಂತರ ಮೋಹ ಅಂದರು, ಇದು ತಮೋ ಗುಣದ ಕಾರ್ಯ. ಮೋಹ ಅಂತ ಹೇಳಿದರೆ ಯಾವುದು ಬೇಡ ಅಂತ ಗೊತ್ತಿದ್ರೂ ಅದನ್ನು ಮಾಡುವುದು, ಆ ಮಾಡುವ ಪ್ರವೃತ್ತಿ ಅಜ್ಞಾನದ ಒಂದು ಪ್ರಬಲವಾಗಿರತಕ್ಕಂತಹ ಸ್ಥಿತಿ. ಗೊತ್ತಿರುತ್ತೆ ಅದು ಮಾಡಬಾರದು ಅಂತ, ಗೊತ್ತಿದ್ರೂ ಕೂಡ ಮಾಡುವಂತಹ ಸ್ಥಿತಿ, ಅದನ್ನು ಮೋಹ ಅಂತ ಹೇಳ್ತಾರೆ. ಹೇಳಬಹುದು ನಾವು, ತಪ್ಪಿಸಿಕೊಳ್ಳೋದು ಕಷ್ಟ. ಗೊತ್ತಿದ್ದು ಮಾಡುವುದೇ ಮೋಹ, ಅಜ್ಞಾನ. ಮೋಹ ಅಂತ ಹೇಳಿದಾಗ ಅದು ತಪ್ಪು ಅಂತ ಗೊತ್ತಿದ್ರೂ ಕೂಡ ಬಿಡಲಾರದೆ ಮಾಡತಕ್ಕಂಥ ಒಂದು ಸ್ಥಿತಿ. ನಂತರ ವಿಷಾದ, ಇಲ್ಲಿ ಶೋಕ ವಿಷಾದ ಅಂತ ಎರಡೂ ಬಂತು. ಶೋಕ ಅಂತ ಹೇಳಿದರೆ ದುಃಖದ ಉಚ್ಚಮಟ್ಟದ ಸ್ಥಿತಿ, ತುಂಬ ಯಾವಾಗ ಅದರಲ್ಲೇ ಮುಳುಗಿ ಹೋಗಿರೋದು. ವಿಷಾದ ಅಂತ ಹೇಳಿದರೆ ದುಃಖ, ಅಲ್ಪ ದುಃಖ, ಬರ್ತಾ ಇರುತ್ತೆ ಮತ್ತು ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ನಂತರ ಆರ್ತಿ, ಆರ್ತಿ ಅಂತ ಹೇಳಿದರೆ ಯಾವಾಗಲೂ ಕೂಡ ಕೊರಗು ಅಂತ ಹೇಳ್ತಾರಲ್ಲ ಒಳಗೆ, ಅರಟು ಸಂಕಟ ಅಥವಾ ಕೊರಗು ಏನೇನು ಹೇಳ್ತೀರೋ ಅವೆಲ್ಲ ಆರ್ತಿ. ಇನ್ನು ನಿದ್ರಾ, ನಿದ್ರೆ ಈ ವಿಶೇಷವಾದಂಥ ತಮೋಗುಣದ ಕಾರ್ಯ ಅಲ್ಲ, ನಿದ್ದೆ ಮಾಡುವುದು ಹೌದು, ನಿದ್ರಾ ಅಂಬುದು ತಮೋಗುಣದ ಕಾರ್ಯವೇ. ಅತಿನಿದ್ರಾ ತಮೋಗುಣದ ಕಾರ್ಯ. ಇನ್ನು ಆಶಾ, ಇಲ್ಲಿ ಆಶಾ ಅಂತ ಹೇಳಿದರೆ ನಮಗೆ ದೇವರ ಅನುಗ್ರಹದ ಆಸೆ ಇದೆ, ಗುರುಗಳ ಅನುಗ್ರಹದ ಆಸೆ ಇದೆ, ಮೋಕ್ಷ ಆಗುತ್ತೆ ಎಂಬ ಆಸೆ ಇದೆ. ಆಶೆ ಅನ್ನುವುದೇ ತಮೋಗುಣದ ಕಾರ್ಯ ಅಂದರೆ ಹಾಗಲ್ಲ, ಯಾವುದು ನಮಗೆ ಸಿಗಲ್ಲವೋ ಅದರ ಕುರಿತಾಗಿ ಒಳಗಿನ ಬಯಕೆ, ಅದನ್ನು ಆಶಾ ತಮೋಗುಣದ ಕಾರ್ಯ ಅಂತ ಹೇಳ್ತಾರೆ. ಹಿರಣ್ಯಕಶಿಪಿದ್ದ ಬ್ರಹ್ಮಪದ ಸಿಗಲ್ಲ, ಎಷ್ಟು ತಪಸ್ಸು ಮಾಡಿದರೂ ಸಿಗಲ್ಲ ಅವನಿಗೆ ಆಸೆ, ಅಂದರೆ ಯಾವುದು ಸಿಗಲ್ಲವೋ ಅದರ ಕುರಿತಾಗಿ ಬಯಕೆ. ನಂತರ ಭಯ ಎಂಬುದು ತಮೋಗುಣದ ಕಾರ್ಯ, ಒಂದನ್ನು ನೆನೆದು ನನಗೇನಾಗುತ್ತೋ ಎಂಬ ಮಾನಸಿಕ ಸ್ಥಿತಿ. ಇನ್ನು ಅನುದ್ಯಮ, ಅನುದ್ಯಮ ಅಂದರೆ ಕೆಲಸ ಮಾಡಲಿಕ್ಕೆ ಪ್ರವೃತ್ತಿ ಕಡಿಮೆ ಆಗುವುದು, ಉದ್ಯಮ ಇಲ್ಲ, ಅನುದ್ಯಮ. ಯಾವುದೇ ಸಾಧನೆ ಆಗಲಿ ಏನೇ ಆಗಲಿ ಮಾಡಲಿಕ್ಕೆ ಮುಂದಕ್ಕೆ ಹೋಗ್ತಾ ಇಲ್ಲ. ಅಂದರೆ ಕೆಲವು ಹೇಳೋದುಂಟು, ಆಚಾರ್ಯ ನಮಗೆ ಮೊದಲು ಹೇಳಲಿಕ್ಕೆ ಆಗ್ತಾ ಇದ್ದಿಲ್ಲ, ಬೆಳಿಗ್ಗೆ ಈ ಬಗ್ಗೆ ಹೇಳ್ತಾ ಇದ್ದೀವಿ ಏನು ಮಾಡಬೇಕು ಅನ್ನಿಸ್ತಾ ಇಲ್ಲ, ಸುಮ್ಮನೆ ಕೂಡ್ತಾ ಇದ್ದೀವಿ. ಅಂದರೆ ಮಾಡಬೇಕೆಂಬ ಪ್ರವೃತ್ತಿ ಇಲ್ಲದೇ ಇರುವುದು ಅನುದ್ಯಮ. ನಂತರ ಪ್ರಮಾದ. ಪ್ರಮಾದ ಅಂದರೆ ಅದರ ಯಾವ ಕೆಲಸ ಮಾಡಬೇಕೋ ಅದರ ಬಗ್ಗೆ ಒಂದು ನಿರ್ಲಕ್ಷ್ಯ, ಎಚ್ಚರ ಇಲ್ಲದಿರುವುದು. ಪ್ರಮಾದ ಅಂದರೆ ಎಚ್ಚರ ಇಲ್ಲದಿರುವುದು. ಅಪ್ರಮಾದ ಅಂದರೆ ಕಟ್ಟೆಚ್ಚರ, ಅಂದರೆ ನಾನು ಏನು ಮಾಡಬೇಕು ಎಂಬ ಎಚ್ಚರ ಅದು ಅಪ್ರಮಾದ. ಇದು ಪ್ರಮಾದ ಅಂದರೆ ಎಚ್ಚರ ಇಲ್ಲದಿರುವುದು. ಸುಷುಪ್ತಿ, ಸುಷುಪ್ತಿ ಎಂಬುದು ತಮೋಗುಣದ ಕಾರ್ಯ. ಇಲ್ಲಿ ತಮೋಗುಣ ಅಂದ ಕೂಡಲೇ, ತಮೋಗುಣದ ಕಾರ್ಯ ಸುಷುಪ್ತಿ ಅಂದ ಕೂಡಲೇ ಅಯ್ಯೋ ಆಗಬಾರದ್ದು ಅಂತಲ್ಲ. ರಜೋಗುಣ ಅಂದ ಕೂಡಲೇ ರಜೋಗುಣದ ಕಾರ್ಯ ಪ್ರವೃತ್ತಿ, ಅದು ಸಹಜವಾದ್ದು, ಬೇಕಾಗುತ್ತದೆ. ಅದು ಯಾವುದೇ ಆಗಲಿ ಅದು ನಮಗೆ ಭಗವಂತನ ಕಡೆಗೆ ಉಪಯೋಗ ಆದರೆ ಸಾಕು. ಸುಷುಪ್ತಿ ಬೇಕು ನಮಗೆ. ಸುಷುಪ್ತಿ ಬಂದರೆ ಒಳ್ಳೆ ಶರೀರಕ್ಕೆ ವಿಶ್ರಾಂತಿ ಸಿಗುತ್ತೆ. ತಮೋಗುಣದಿಂದ ಭಗವಂತ ಕೊಡ್ತಾ ಇದ್ದಾನೆ. ಸರಿ, ಆ ತಮೋಗುಣದಿಂದ ಸುಷುಪ್ತಿ ಬಂದಾಗ ಪಡೆದು ಅಲ್ಲಿ ಬಂದ ಸುಖವನ್ನು ದೇವರಿಗೆ ಅರ್ಪಣೆ ಮಾಡು. ಸುಪ್ತಿಗಂ ಸುಖಮಸ್ತುತೆ ಅಂತ ಭಗವಂತನಿಗೆ ಅರ್ಪಣೆ. ನಂತರ ಅಜ್ಞಾನ ಮಿಥ್ಯಾಜ್ಞಾನ ಜನಕತ್ವಂ ತಸ್ಯ ಸ್ವಾಭಾವಿಕಂ ಲಕ್ಷಣ. ಈ ತಮೋಗುಣಕ್ಕೆ ಸ್ವಾಭಾವಿಕ ಲಕ್ಷಣ ಏನಯ್ಯ ಅಂದರೆ ಅಜ್ಞಾನವನ್ನು ಹುಟ್ಟುಹಾಕುತ್ತೆ, ಮಿಥ್ಯಾಜ್ಞಾನವನ್ನು ಹುಟ್ಟುಹಾಕುತ್ತೆ. ಅಜ್ಞಾನ ಅಂದರೆ ಒಂದರ ತಿಳುವಳಿಕೆ ಇಲ್ಲದಿರುವುದು ಅಜ್ಞಾನ. ಮಿಥ್ಯಾಜ್ಞಾನ ಅಂದರೆ ಅದರ ಕುರಿತು ತಪ್ಪಾದ ತಿಳುವಳಿಕೆ ಬರುವುದು, ಇದು ಮಿಥ್ಯಾಜ್ಞಾನ ಅಂದರು. ಅಜ್ಞಾನ ಮಿಥ್ಯಾಜ್ಞಾನ ಜನಕತ್ವ ತಸ್ ಸ್ವಾಭಾವಿಕ ಲಕ್ಷಣ. ಅಂದರೆ ಇವಾಗ ನಾವು ಇದನ್ನು ತಿಳಿಯೋದೇನು, ನಮ್ಮಲ್ಲಿ ಭಗವಂತನ ಬಗ್ಗೆ ಅಥವಾ ಗುರುಗಳ ಬಗ್ಗೆ ಏನಾದರೂ ಅಜ್ಞಾನ ಬಂದರೆ, ಮಿಥ್ಯಾಜ್ಞಾನ ಅಂದರೆ ಬರಬಾರದ್ದು ಬಂದರೆ ಅವಾಗೇನಾಗುತ್ತೆ ಅಂದರೆ ಅದರಿಂದ ಓಹೋ ನನ್ನಲ್ಲಿ ತಮೋಗುಣದ ಕಾರ್ಯ ಹೆಚ್ಚಾಗ್ತಾ ಇದೆ, ಭಗವಂತನ ಪ್ರಾರ್ಥನೆ ಮಾಡಿ ಆ ತಮೋಗುಣದ ಕಾರ್ಯವನ್ನು ಕಳ್ಕೋಬೇಕು ಎಂಬ ಎಚ್ಚರ ನಮ್ಮಲ್ಲಿ ಬರಬೇಕು. ಇದು ತಿಳಿದದ್ದಕ್ಕೆ ಪ್ರಯೋಜನ ಏನು, ಸುಮ್ಮನೆ ಹೌದಂತೆ ಎನ್ನಲಿಕ್ಕೆ ಇದು ತಿಳ್ಕೋಬೇಕಾಗಿಲ್ಲ. ನಂತರ ಆವರಣ ಶಕ್ತಿಶ್ಚ ತಮಸ ಸ್ವಾಭಾವಿಕಿ. ಆವರಣ ಶಕ್ತಿ ಕಟ್ಟಿ ಹಾಕುವುದು ಈ ತಮೋಗುಣದ ಕಾರ್ಯ. ಅಂದರೆ ನಮ್ಮಲ್ಲಿ ತಿಳುವಳಿಕೆ ಇದ್ದರೂ ಆ ತಿಳುವಳಿಕೆಯನ್ನು ಬಂಧನ ಮಾಡಿ ಆ ತಪ್ಪಾದ ಕಡೆಯೇ ನಮ್ಮನ್ನು ಕರ್ಕೊಂಡು ಹೋಗುವುದು ಈ ತಮೋಗುಣದ ಸ್ವಾಭಾವಿಕವಾದ ಲಕ್ಷಣ. ಅದಕ್ಕೆ ಅತಯೇವ ಸ್ವಪ್ರಕಾಶ ಜೀವಸ್ಯಾಪಿ ಆವರಣ. ಜೀವ ಒಳ್ಳೆ ಸ್ವಪ್ರಕಾಶ ಅಂದರೆ ತಿಳುವಳಿಕೆ ಇದೆ ಒಳಗೆ. ಅಷ್ಟತಂತ್ರನಾದ್ದರಿಂದ ಅವನಿಗೆ ಆವರಣ ಅಂದರೆ ಸುತ್ತು ಕಟ್ಟಿ ಹಾಕ್ತಾ ಇದೆ ತಮೋಗುಣ. ಒಟ್ಟಾರೆ ತಮೋಗುಣದ ಪ್ರಧಾನ ಭಾಗಗಳೇನು, ಕಾರ್ಯ ಮೇಲೆ ಕಾಣಿಸೋದು ಯಾವುದು ಅಂದರೆ ಪ್ರಮಾದ ಆಲಸ್ಯ ನಿದ್ರಾಂ ಜನಯಿತ್ವ. ಅಂದರೆ ಆಲಸ್ಯವನ್ನು ಹುಟ್ಟಿಸುತ್ತೆ, ಅಂದರೆ ಹುರುಪು ಕಮ್ಮಿ ಮಾಡಿಬಿಡುತ್ತೆ, ಹುರುಪಿಲ್ಲದೆ ಮಾಡಿ ನಿದ್ದೆಯನ್ನು ಹೆಚ್ಚು ಕೊಡುತ್ತೆ. ಅಷ್ಟೇ ಅಲ್ಲದೆ ಪ್ರಮಾದ ಅಂದರೆ ಯಾವ ಕೆಲಸ ಆಗಬೇಕೋ ಅದರ ಬಗ್ಗೆ ನಿರ್ಲಕ್ಷ್ಯವನ್ನು ಹುಟ್ಟಾಕುತ್ತೆ. ಈ ಮೂಲಕ ಜೀವನನ್ನು ಕಟ್ಟಿಹಾಕುತ್ತೆ. ಅಂದರೆ ಸಾಧನಾ ಮಾರ್ಗದಲ್ಲಿ ಹೋದವ ಯಾವಾಗಲೂ ಸತತ ಪ್ರಯತ್ನ ಮಾಡಬೇಕಾದಂಥವನಿಗೆ ಇದು ತುಂಬ ತೊಂದರೆ ಕೊಡುತ್ತೆ. ಏನು ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಭಗವಂತನ ಸತತ ಸ್ಮರಣೆ ಬೇಕು, ವಿಸ್ಮರಣೆ ಬೇಡ. ಪ್ರಮಾದ ಅಂದರೆ ಸಾಕು ದೇವರನ್ನೇ ಅಂದದ್ದು, ಇವತ್ತಿಗೆ ಬಿಟ್ಟು ಬಿಡೋಣ ಅದರ ಬಗ್ಗೆ, ಇಲ್ಲ ನನಗೆ ಬಂದದ್ದೇ ಜನ್ಮ ಬಹಳ ಅಪರೂಪದ್ದು, ಎಷ್ಟೋ ಕೋಟಿ ಜನ್ಮಗಳಿಗೊಂದು ಸಲ ಬಂದಿದೆ, ಇದು ಕಳ್ಕೋಬಾರದು ಎಂಬ ಎಚ್ಚರ ತಪ್ಪಿಸಿಬಿಡುತ್ತೆ. ಪಕ್ಕದವರು ಅವರು ಇವರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ನಾನು ಆಗಿರಬೇಕು, ಈ ಕಷ್ಟ ನನಗೆ ಯಾಕೆ ಅಂತ ನಾವು ಮಾಡುವ ಕಾರ್ಯದ ಬಗ್ಗೆ ಎಚ್ಚರ ತಪ್ಪಿಸಿಬಿಡುತ್ತೆ. ಆದ ಮೇಲೆ ಅದರಿಂದಾಗಿ ಏನಾಗುತ್ತೆ, ಆ ನಾಳೆ ಮಾಡಿದ್ರೆ ಸಾಕು, ಇವತ್ತಿಗೆ ನೆನೆದಿವಲ್ಲ ಒಂದು 10 ನಿಮಿಷ ನಾಳೆ ನೋಡೋಣ, ಆಲಸ್ಯ. ಅದರಿಂದ ಏನಾಗುತ್ತೆ, ಮಾಡೋ ಕೆಲಸ ಮುಗಿಯಿತು, ದೇವರ ಸ್ಮರಣೆ ಇಲ್ಲ, ಯಾವುದೂ ಇಲ್ಲ, ಮನೆಯಲ್ಲಿ ನಿದ್ದೆ. ನಿದ್ರಾಂ ಜನಯಿತ್ವ ತದ್ವಾರ ಜೀವಂ ಬಧ್ನಾತಿ, ಜೀವನನ್ನು ಕಟ್ಟಿಹಾಕುತ್ತೆ. ಆ ಸರಿ ತಿಳ್ಕೊಂಡು ಉಪಯೋಗ ಏನಂದರೆ, ಅತ್ರ ಕ್ರೋಧ ಸರ್ವತ್ರ ನಿಯಾಮಕಾನಿ ಸಂಕರ್ಷಣ ರೂಪಾಣಿ ಧ್ಯೇಯಾನಿ. ಇಲ್ಲಿ ತಮೋಗುಣ, ತಮೋಗುಣದ ಕಾರ್ಯಗಳೇನಿವೆ, ಕ್ರೋಧ ಲೋಭ ಹಿಂಸಾ ಅಮೃತ ಸುಳ್ಳು ಈ ಮೊದಲಾದಂಥ ಎಲ್ಲ ಕಾರ್ಯಗಳಲ್ಲಿ ಸಂಕರ್ಷಣನ ರೂಪಗಳನ್ನು ನಾವು ಸದಾ ಚಿಂತನೆ ಮಾಡಬೇಕು ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ನಮ್ಮ ಬಿಂಬನೆ ಸಂಕರ್ಷಣ ರೂಪದಿಂದ ತಮೋ ಗುಣದಲ್ಲಿದ್ದುಕೊಂಡು ಆಯಾ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ. ಆ ಕ್ರೋಧ ಮೊದಲಾದ ಹೆಸರಿನಿಂದ ಆ ಕ್ರೋಧಾದಿ ಕಾರ್ಯಗಳಲ್ಲಿ ಆಯಾ ಹೆಸರಿಟ್ಟುಕೊಂಡು ಇವನೇ ಸಂಕರ್ಷಣ ರೂಪದಿಂದ ಸಂಕರ್ಷಣಾತ್ಮಕ ಕ್ರೋಧ ರೂಪ, ಸಂಕರ್ಷಣಾತ್ಮಕ ಲೋಭ ರೂಪ, ಈ ರೀತಿಯಲ್ಲಿ ಭಗವಂತ ನಮ್ಮಲ್ಲಿ ಪ್ರಕಟನಾಗಿ ನಮ್ಮಲ್ಲಿ ಈ ರೀತಿಯಾದ ದುರ್ಗುಣಗಳನ್ನು ಹೊರಹಾಕ್ತಾ ಇದ್ದಾನೆ ಎಂದು ಕಳಕೊಂಡು ಆ ದುರ್ಗುಣಗಳನ್ನು ಕಳ್ಕೊಳ್ಳಿಕ್ಕೆ ಆ ಭಗವಂತನ ಸ್ಮರಣೆ ವಿಶೇಷ ಮಾಡುತ್ತಾ, ನೀನು ಪ್ರಕಟ ಮಾಡಿದ ನಿನ್ನ ರೂಪಗಳನ್ನು ತಿರೋಮುಖ ಮಾಡಿದರೆ ನನ್ನಲ್ಲಿ ಇವೆಲ್ಲ ಹೊರಟು ಹೋಗುತ್ತೆ, ಇನ್ನು ಸತ್ವಗುಣದಲ್ಲಿದ್ದುಕೊಂಡು ಸಮ್ಮುಖನಾದರೆ ನಮಗೆ ಒಳ್ಳೆಯದಾಗುತ್ತೆ. ಇದೇ ದುರ್ಗಾದೇವಿ ಮಾಡುವುದು. ಶ್ರೀ ಭೂ ದುರ್ಗಾ ರೂಪಳಾಗಿ ತಮೋಗುಣದಲ್ಲಿ ದುರ್ಗಾದೇವಿಯಾಗಿ ನಿಂತಿರ್ತಾಳೆ. ಆಕೆ ಏನು ಮಾಡುತ್ತಾಳೆ ಅಂದರೆ, ಪ್ರತಿಯೊಬ್ಬ ಜೀವರಾಶಿಯ ಮೇಲೆ, ಶಿರಸ್ಸಿನ ಮೇಲೆ ಬ್ರಹ್ಮರಂಧ್ರ ಏನಿರುತ್ತೆ ಆ ರಂಧ್ರವನ್ನು ತನ್ನ ಪಾದದಿಂದ ಮುಚ್ಚಿ ಇಟ್ಟಿರ್ತಾಳೆ, ಒತ್ತಿ ಹಿಡಿದಿರ್ತಾಳೆ. ನಮಗೀಗ ದುರ್ಗಾ ರೂಪದಿಂದ ಸಮ್ಮುಖಳಾಗಿದ್ದಾಳೆ ಅಂದರೆ, ತಮೋ ಗುಣದ ವ್ಯಾಪಾರ ಜಾಸ್ತಿ ಆಗ್ತಾ ಇದ್ದರೆ ಅವಾಗೆ ಆಕೆಯ ಪ್ರಾರ್ಥನೆ ಮಾಡಿದರೆ ದುರ್ಗಾ ರೂಪ ತಿರೋಮುಖವಾಗಿ ಶ್ರೀರೂಪದಿಂದ ಆಕೆ ಸಮ್ಮುಖಳಾಗ್ತಾಳೆ. ಇದು ರಹಸ್ಯ ಅಂತಾರೆ. ಹಾಗೆ ಭಗವಂತನ ಸಂಕರ್ಷಣ ರೂಪಗಳು, ತಮೋಗುಣದಲ್ಲಿರುವ ಸಂಕರ್ಷಣ ರೂಪಗಳು, ದುರ್ಗಾದೇವಿಯ ರೂಪಗಳು ತಿರೋಮುಖವಾಗಿ ಶ್ರೀ ಅನಿರುದ್ಧ ಈ ಎರಡೂ ರೂಪಗಳು ಸಮ್ಮುಖವಾದರೆ ಆ ಸತ್ವಗುಣದಲ್ಲಿರತಕ್ಕಂಥ ಅನಿರುದ್ಧಾತ್ಮಕ ಯಾವುದು ಯಾವುದು ಕ್ಷಮ ದಮ ಮೊದಲಾದ ಭಗವದ್ ರೂಪಗಳೆಲ್ಲ ಪ್ರಕಟ ಆದರೆ ನಮ್ಮಲ್ಲಿ ಆ ಗುಣಗಳೆಲ್ಲ ಮೂಡಿಬರುತ್ತಾರೆ. ಹೌದು, ಏನು ಇಲ್ಲ. ಯಾವ ಭಗವಂತನಾದರೆ ಇವೆಲ್ಲ ಕೇಳುವಂಥ ಅವಕಾಶ ಕೊಟ್ಟಿದ್ದಾನೋ, ಈ ಕೇಳೋ ಪುಣ್ಯದಿಂದಾಗಿ, ಕೇಳೋದರಿಂದ ಬಂದ ಪಾಪ, ಕೇಳೋದರಿಂದ ಪಾಪ ಹೋಗಿ, ಯಾವ ಪಾಪ ಹೋಗುತ್ತೆ, ಕೇಳಿದ ಮೇಲೆ ಅನುಷ್ಠಾನಕ್ಕಿಡಲಿಕ್ಕೆ ನಿಮಗೆ ತೊಂದರೆ ಏನಿದೆ ಆ ಪಾಪ ಕೇಳೋದ್ರಿಂದಲೇ ಹೋಗುತ್ತೆ. ಅದಕ್ಕೆ ಹೇಳ್ತಾರೆ, ಯಾವ ಕೆಲಸ ನಮ್ಮಿಂದ ಆಗಲ್ಲವೋ, ಆಗ್ತಾ ಇಲ್ಲವೋ, ಅದನ್ನು ತುಂಬ ಸಲ ಹೇಳಬೇಕು, ತುಂಬ ಸಲ ಕೇಳಬೇಕು. ಕೇಳ್ತಾ 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 ಬಂದರೆ ಒಮ್ಮೆಲೆ ಅನುಷ್ಠಾನಕ್ಕೆ ಬಾರದೇ ಇರುವಂಥ ಆ ಏನು ಕಾರ್ಯಗಳಿವೆ ಆ ಕಾರ್ಯಗಳ ಅನುಷ್ಠಾನಕ್ಕೆ ಅಡ್ಡಿಯಾದ ಪಾಪ ಕೇಳೋದರಿಂದ ಹೋಗಿ 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 ಅನುಷ್ಠಾನಕ್ಕೆ ಬರುತ್ತೆ. ಖಚಿತ ಶ್ರವಣವೇ ಪ್ರಧಾನ. ಅದಕ್ಕೆ ಶ್ರವಣ ಮೊದಲು, ಶ್ರವಣ ಬಂದರೆ ಮಿಕ್ಕದೆಲ್ಲ ತಾನಾಗಿ ಬರ್ತಾ ಬರುತ್ತೆ. ಅದಕ್ಕೆ ಅದು ರಹಸ್ಯವು, ಸತ್ಯವಾದ ವಿಚಾರ. ಹೇಗಾಗಬೇಕು ಅಂದರೆ ಬರೀ ಕೇಳಿ ಕೇಳಿ ಬರುತ್ತೆ ಅಂತಲ್ಲ, ಆ ಕೇಳೋದರ ಮೂಲಕ ನಮ್ಮ ಪಾಪ ಹೋಗಿ ಅನುಷ್ಠಾನಕ್ಕೆ ಇಡಲಿಕ್ಕೆ ಬೇಕಾದ ಪುಣ್ಯ ಬಂದು ಅನುಷ್ಠಾನಕ್ಕೆ ಅಡ್ಡಿಯಾದ ಪಾಪವೂ ಹೋಗಿ ಭಗವಂತ ನಮಗೆ ಪೂರ್ಣಾನುಗ್ರಹ ಮಾಡುತ್ತಾನೆ. ಮುಂದೆ ಮುಂದೆ ಕಾರ್ಯಗಳಾಗುತ್ತೆ. ಇಷ್ಟರವರೆಗೂ ಅವ್ಯಕ್ತ ತತ್ವದಲ್ಲಿರತಕ್ಕಂಥ ಮೂರು ಗುಣಗಳು, ಆ ಮೂರು ಗುಣಗಳ ಪ್ರತ್ಯೇಕ ಪ್ರತ್ಯೇಕ ಕಾರ್ಯಗಳನ್ನು ಹೇಳ್ತಾ ಬಂದರು. ಇನ್ನು ಮಿಶ್ರಿತ ಗುಣಕಾರ್ಯಾಣಿ, ಮಿಶ್ರ ಗುಣಕಾರ್ಯಗಳು ಅಂದರೆ ಸತ್ವ ರಜಸ್ತಮೋ ಗುಣಗಳು ಮೂರು ಸೇರಿಕೊಂಡಾಗುವ ಗುಣಗಳು ಕಾರ್ಯಗಳು ಅಂದರು. ಇವತ್ತು ಹೇಳ್ತಾರೆ ಮೂರು ಗುಣಗಳಿಂದ ಕಾರ್ಯ ಆದರೆ ಯಾವುದಾಗಬಾರದು, ತಮೋ ಗುಣದ ಕಾರ್ಯ ಆಗಬೇಕು, ಸತ್ವಗುಣದ ಕಾರ್ಯ ಆಗಬೇಕು, ರಜೋಗುಣದ ಕಾರ್ಯ ಆಗಬೇಕು ಅಂದರೆ ಮೂರು ವಿರುದ್ಧವಾದಲ್ವ, ಅದರಿಂದ ಯಾವ ಕಾರ್ಯ ಆಗುತ್ತೆ ಅಂದರೆ ಹೇಳ್ತಾರೆ, ಯಾವಾಗಾದರೆ ಸತ್ವಗುಣದ ಕಾರ್ಯ ಜಾಸ್ತಿ ಆಗಬೇಕು ಅಂತಿರುತ್ತೆ ಅವಾಗೆ ತಮೋ ಗುಣ ಮತ್ತು ರಜೋಗುಣದ ಕಾರ್ಯ ಚೂರು ಕಡಿಮೆಯಾಗಿ ಬಡ ಚೂರು ಚೂರು ಇರುತ್ತೆ. ಸತ್ವಗುಣದ್ದು ಜಾಸ್ತಿ ಆಗುತ್ತೆ. ಅಥವಾ ರಜೋಗುಣದ್ದು ಜಾಸ್ತಿ ಆಗಬೇಕಾ? ಸತ್ವ ತಮೋ ಗುಣಗಳು ಪೂರ್ತಿ ಹೋಗಲ್ಲ, ಚೂರು ಚೂರು ಇದ್ದುಕೊಂಡು ಅದರ ಕೆಲಸ ಆಗ್ತಾ ಇರುತ್ತೆ. ಜಾಸ್ತಿ ರಜೋಗುಣ, ಹಾಗೆ ತಮೋ ಗುಣ, ಇದು ಮಿಶ್ರಿತ ಗುಣ ಕಾರ್ಯ. ಹಾಗಾದರೆ ಮತ್ತೆ ಪ್ರಶ್ನೆ ಬರುತ್ತೆ, ಪ್ರತ್ಯೇಕ ಪ್ರತ್ಯೇಕ ಗುಣಗಳ ಕಾರ್ಯ ಯಾವಾಗುತ್ತೆ, ಮಿಶ್ರಿತವಾಗಿ ಯಾವಾಗುತ್ತೆ ಅಂದರೆ ಯಾವಾಗಲೂ ಮಿಶ್ರಿತವಾಗಿ ಆಗುತ್ತೆ. ಆದರೆ ಆ ಮಿಶ್ರಿತವಾದ್ದರಲ್ಲಿ ಸತ್ವಗುಣ ಜಾಸ್ತಿ ಆದಾಗ ಏನು ಫಲ ಬರುತ್ತೆ ಅಂದರೆ ಆ ಕಾರ್ಯಗಳು ತೋರಿಸಿದ್ದು, ಸತ್ವಗುಣದ ಕಾರ್ಯಗಳೇ ಅಂತ ತೋರಿಸಿದ್ದು, ಸತ್ವಗುಣ ಜಾಸ್ತಿ ಆದಾಗ ಬರುವ ಕಾರ್ಯಗಳು ಅಂತ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿ ಅಷ್ಟೇ ಹೊರತು ಪ್ರತ್ಯೇಕ ಸತ್ವಗುಣದ ಕಾರ್ಯ ಮಾತ್ರ ಅಂತ ಎಲ್ಲೂ ಇರಲ್ಲ. ಅದಕ್ಕೆ ಹೇಳ್ತಾರೆ ಅತ್ರ ಸರ್ವತ್ರ ಅಂತ ಹೇಳ್ತಾರೆ, ಎಲ್ಲ ಕೂಡ ವಿಶೇಷವಾಗಿ ಪೂರ್ವೋಕ್ತಾನಿ ಶಮಾದೀನ್ಯಪಿ ಮಿಶ್ರಿತ ಗುಣ ಕಾರ್ಯಾಣ್ಯೇವ. ಈ ಹಿಂದೆ ಶಮ ದಮ ಅಂದರೆ ಸತ್ವಗುಣದ ಕಾರ್ಯ, ರಜೋಗುಣದ ಕಾರ್ಯ, ತಮೋ ಗುಣದ ಕಾರ್ಯ ಅಂದರೆ ಇವೆಲ್ಲವೂ ಮೂರು ಗುಣದ ಕಾರ್ಯಗಳೇ. ಆದರೆ ಅದರಲ್ಲಿ ಪ್ರಾಧಾನ್ಯೇನ ಅಂತ ಹೇಳ್ತಾ ಇದ್ದಾರೆ, ಸತ್ವಗುಣ ಜಾಸ್ತಿ ಇದ್ದಾಗ ಶಮ ದಮ ಇವೆಲ್ಲ ಬರ್ತಾ ಇರುತ್ತೆ, ಚೂರು ಚೂರು ತಮೋ ಗುಣ ಆದ್ಮೇಲೆ ರಜೋಗುಣದ ಕಾರ್ಯವೂ ಆಗ್ತಾ ಇರುತ್ತೆ, ಇಲ್ಲ ಅಂತಿಲ್ಲ. ಅದಕ್ಕೆ ನೋಡಿ, ಒಳ್ಳೆ ಸಾಧನೆ ಆಗುವಂಥವರಲ್ಲೂ ಕೂಡ ಚೂರು ಚೂರು ದೋಷಗಳು ಕಾಣಿಸ್ತಾನೇ ಇರುತ್ತೆ. ನಾವು ಅದನ್ನು ಗಣನೆಗೆ ತಗೊಳ್ಳಬಾರದು. ಯಾಕೆ? ನಮಗೆ ರೋಜಾ ಹೂವು ಬೇಕು ಅಥವಾ ಕ್ಯಾಬಿಗೆ ಹೂವು ಬೇಕು ಅಂದರೆ ಮುಳ್ಳಿಗೆ ಸಿದ್ಧರಾಗಿರಬೇಕು ನಾವು. ಮುಳ್ಳಿಲ್ಲದೆ ಹೂವಿನ ಅನುಭವ ಬರಲ್ಲ ನಮಗೆ. ಅಯ್ಯೋ ಮುಳ್ಳಿದೆಯಲ್ಲ ಅಂತ ನಾವು ದೂರ ಹೋಗಿಬಿಟ್ರೆ ಆ ಹೂವು ಸಿಗಲ್ಲ. ಮುಳ್ಳಿದ್ದರೂ ಆ ಮುಳ್ಳಿನ ಆ ಬಾಧೆ, ಕ್ಯಾದಿಗೆ ಹೂ ಬಿಡಿಸೋ ಕಾಲಕ್ಕೆ ಚೂರೂ ಮುಳ್ಳು ಚುಚ್ಚಿಕೊಳ್ಳದೆ ಯಾರಾದರೂ ಕ್ಯಾದಿಗೆ ಹೂ ಮುಡಿತಾರಾ? ಚುಚ್ಚಬೇಕಾಗಿದ್ದೆ. ಆದರೆ ಅದನ್ನು ತಡಕೊಂಡ್ರೇನೆ ಸುಗಂಧ ಬರುತ್ತೆ. ಅದೇ ರೀತಿಯಲ್ಲಿ ಭಗವಂತ ಸಜ್ಜನರನ್ನ ಈ ಭೂಮಿಗೆ ಏನು ಕಳಿಸ್ತಾನೆ, ಜ್ಞಾನಿಗಳನ್ನ, ಅವರತ್ರ ಚೂರು 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 ದೋಷಗಳು ಅವರವರ ಪ್ರಾರಬ್ಧ ಕರ್ಮ ಅನುಭವಿಸಲಿಕ್ಕೆ ಬಂದಿರುತ್ತಾರೆ. ಆ ದೋಷಗಳು ಕಾಣುತ್ತಾ ಇರುತ್ತೆ. ಆ ದೋಷಗಳು ಕಂಡಾಗ ಹೇಗೆ ಆ ಮುಳ್ಳಿನಂತೆ, ಹೂವಿನ ಮುಳ್ಳಿನಂತೆ ಚೂರು ತಡಕೊಂಡು ನಾವು ಅವರ ಸುಗಂಧ ಮಾತ್ರ ಗ್ರಹಣ ಮಾಡಿ ಹೋದರೆ ನಮಗೆ ಒಳ್ಳೆ ಪರಿಮಳ ಜೀವನದಲ್ಲಿ ಸಿಗುತ್ತೆ. ಇಲ್ಲದಿದ್ದರೆ ನಾವು ಪರಿಮಳದಿಂದಲೇ ನಾವು ವಂಚಿತರಾಗಿ ಬಿಡುತ್ತೇವೆ, ಸುಗಂಧವೇ ನಮಗೆ ಬರಲ್ಲ. ಅದಕ್ಕೆ ಬದುಕಿರುವಂತಹ ಗುರುಗಳ ಸೇವಾ ಮಾಡಬೇಕು, ವೃಂದಾವನಸ್ಥರಾದ ಗುರುಗಳ ಸೇವಾ ಮಾಡಬೇಕು ಅಂತ. ಯಾಕೆ? ಬದುಕಿರುವ ಗುರುಗಳ ಸೇವಾ ಮಾಡಲಿಕ್ಕೆ ಹೋದರೆ ಯಾರೊಬ್ಬರಲ್ಲಿ ಎಲ್ಲರಲ್ಲಿ ಏನೋ ಒಂದು ದೋಷ ಕಾಣಿಸ್ತಾನೇ ಇರುತ್ತೆ. ನಮಗೆ ಗುಣಕ್ಕಿಂತ ದೋಷವೇ ಬೇಗ ಕಾಣಿಸ್ತಾ ಇದೆ ಇನ್ನೊಬ್ಬರಲ್ಲಿ. ಅದು ಕಾಣಿಸೋ ಕಾಲಕ್ಕೆ ಅವರು ದೂರ ಹೊರಟೋಗ್ಬಿಟ್ರೆ ಬದುಕಿರುವ ಗುರುಗಳು ಸೇವಾ ಮಾಡಲಿಕ್ಕೆ ಆಗಲ್ಲ. ವೃಂದಾವನಸ್ಥರಾದರೆ ಯಾವ ತೊಂದರೆ ಇಲ್ಲ, ಅವ್ರು ನಮ್ಮ ಸರ್ ಮಾತಾಡೋದ್ರಲ್ಲ ಏನೂ ಇಲ್ಲ, ನಮ್ಮ ಪಡೆ ನಾವು ಮಾಡಿದ್ದೇ ಮಾಡಿದ್ದು, ಬಿಟ್ಟದ್ದೇ ಬಿಟ್ಟದ್ದು. ಅದಕ್ಕೆ ಹೇಳ್ತಾರೆ ಒಳ್ಳೆ ಗುರುಗಳು, ಬದುಕಿರುವಂಥ ಗುರುಗಳ ಸೇವಾ ಮಾಡುವ ತಾಕತ್ತು ನಮಗೆ ಬರಬೇಕಾದರೆ ವೃಂದಾವನಸ್ಥ ಗುರುಗಳ ಪಾದ ಹಿಡಿಬೇಕು. ಸೇವಾ ಮಾಡಿದರೆ ಬದುಕಿರುವ ಗುರುಗಳು ಸಿಕ್ಕಾಗ ಅವರಲ್ಲಿ ದೋಷ ಕಂಡರೂ ಕೂಡ ಆ ದೋಷವನ್ನು ಬದಿಗಿಟ್ಟು ಗುಣ ಮಾತ್ರ ಗ್ರಹಣ ಮಾಡುವ ತಾಕತ್ತು ನಮಗೆ ಬಂದು ಅವರ ಸೇವಾ ಮಾಡುವ ಭಾಗ್ಯ ನಮಗೆ ಸಿಗುತ್ತೆ. ಇಲ್ಲ, ಎಲ್ಲದರಿಂದ ನಾವು ವಂಚಿತರಾಗಿಬಿಡ್ತೀವಿ, ಹಾಗೇ ದೂರ ಉಳ್ಕೊಂಡ್ಬಿಡ್ತೀವಿ ನಾವು. ಸರಿ, ನಂತರ ಮುಂದೆ ಹೇಳ್ತಾ ಇದ್ದಾರೆ ಈ ಮಿಶ್ರಿತ ಗುಣ ಕಾರ್ಯಗಳು ಯಾವುದು ಅಂದರೆ ಧರ್ಮಾರ್ಥ ಕಾಮಾದಿಗಳಲ್ಲಿ ನಿಷ್ಠಾ, ಶ್ರದ್ಧಾ, ಸ್ವಧರ್ಮಾಚರಣ, ಇವೆಲ್ಲವೂ ಮೂರು ಗುಣದ ಕಾರ್ಯಗಳು. ಇಲ್ಲೆಲ್ಲ ಕಡೆ ಕೂಡ ನಮ್ಮಲ್ಲಿ ಆಗುವ ಎಲ್ಲ ಕಾರ್ಯಗಳಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಮೂರು ರೂಪಗಳನ್ನು ನಾವು ಚಿಂತನೆ ಮಾಡಲೇಬೇಕು. ಆ ಮೂರು ರೂಪಗಳು ಅಂದರೆ ಯಾವ ರೂಪದ ಕಾರ್ಯ ಯಾವುದು ಅಂದರೆ ಸತ್ವಗುಣ ಪ್ರಧಾನವಾಗಿರತಕ್ಕಂಥ ಕಾರ್ಯ ಬಂತ, ಚೆನ್ನಾಗಿ ಆಗ್ತಾ ಇದೆಯಾ, ಅಲ್ಲಿ ಅನಿರುದ್ಧನ ಕಾರ್ಯ ಜಾಸ್ತಿ ಆಗಿದೆ, ಪ್ರದ್ಯುಮ್ನ ಸಂಕರ್ಷಣರು ಪ್ರೇರಣೆ ಇಲ್ಲ, ಚೂರಿದೆ ಅಂತ ತಿಳಿಯಬೇಕು. ಹಾಗೆ ತಿಳಿಯತಕ್ಕಂಥದ್ದು. ಇನ್ನ ಅದಕ್ಕೆ ಹೇಳುತ್ತಾರೆ ಅತಯೇವ ರಜ ತಮಸ ಪ್ರತಿಬದ್ಧ ಕದಾಚಿತ್ ಸತ್ವಮಾತ್ರಾತ್ ಕೇವಲ ಜ್ಞಾನ ಸುಖ ಪರಂಪರಾ ಜಾಯತೆ. ಕೆಲವೊಮ್ಮೆ ರಜೋಗುಣ ತಮೋಗುಣ ಎರಡೂ ಕೂಡ ಸ್ಥಗಿತ ಆಗಿ ಒಳ್ಳೆ ಸತ್ವಗುಣದ ಕೆಲಸ ಆಗತ್ತಾ ಕೇವಲ ಜ್ಞಾನ ಸುಖ ಆನಂದ ಸದಾ ಬರ್ತಾ ಇರುತ್ತೆ. ಕೆಲವೊಂದ್ಸಲ ಹೇಳ್ತಾ ಇದ್ದಾರೆ, ಕದಾಚಿತ್ ತಮಸ್ಸತ್ವೇ ಪ್ರತಿಬದ್ಧ, ತಮೋಗುಣ ಸತ್ವಗುಣ ಎರಡೂ ನಿಂತು ರಜೋ ಮಾತ್ರ, ರಜೋಗುಣ ಮಾತ್ರ ಜಾಸ್ತಿ ಆದರೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಕೇವಲಂ ತೃಷ್ಣ ಸಂಘದ್ವಾರ ಕರ್ಮ ಪರಂಪರ, ಬರೀ ಆಸೆ ಆದ ಮೇಲೆ ಕರ್ಮ. ಒಂದು ಕರ್ಮ ನಡಿಬೇಕಾದ್ರೆ ಆಸೆ ಅಲ್ಲ, ಡ್ರೈವಿಂಗ್ ಕೋರ್ಸ್ ಅದು ಮಾಡಬೇಕು ಇದು ಮಾಡಬೇಕು ಅಂತ, ಅದರಿಂದ ಕರ್ಮಗಳ ಪರಂಪರ ಆಗ್ತಾ ಬರುತ್ತೆ. ಇನ್ನೊಂದು ಕೆಲವು ಸಲ ರಜೋಗುಣ ಸತ್ವಗುಣ ನಿಂತು ಹೋಗಿ ತಮೋಗುಣ ಮಾತ್ರ ಬಂದರೆ ಅವಾಗ ಏನಾಗುತ್ತೆ, ಆಲಸ್ಯ ಪ್ರಮಾದ ನಿದ್ರಾದಿ ಪರಂಪರ. ಹೌದು ತಾನೆ, ಏಕಾದಶಿ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಉಪವಾಸ ಮಾಡಿದ್ದಾಯಿತು. ಏನು ಎಲ್ಲ ಕಡೆ ದೇವಸ್ಥಾನಕ್ಕೂ ಅಲ್ಲಿಗೂ ಇಲ್ಲಿಗೂ ಹೋಗಿ ಇವತ್ತೆಲ್ಲ ಕೇಳಿಬಿಡಬೇಕು ಏಕಾದಶಿ ಅಂತ ಎಲ್ಲ ಕೇಳಿ ರಾತ್ರಿಯೆಲ್ಲ ಜಾಗರಣೆ ಮಾಡಿ ದ್ವಾದಶಿ ಬೆಳಿಗ್ಗೆ ಊಟ ಆದ ಕೂಡಲೇ ಮಲಗಿದವರು ಮಧ್ಯಾಹ್ನ ಏಳೋದು, ಮಧ್ಯಾಹ್ನ ಎದ್ದ ಮೇಲೆ ಚೂರು ಫಲಾರವೋ ಏನೋ ಬೀಳುತ್ತೆ, ಮತ್ತೂ ಚೂರು ಮಲಗೋದು. ಏನಂದ್ರೆ ಏಕಾದಶಿ ಎಫೆಕ್ಟ್ ಅಪ್ಪ, ಏನು ದ್ವಾದಶಿ ಎಲ್ಲ ಕಟ್ಟ ಆಗ್ತಾ ಅದಲ್ಲಂತೆ. ಸತ್ಯವಾಗಿ ಹೇಳಬೇಕಾದ್ರೆ ನಮ್ಗೆ ಆಗ್ತಾ ಇಲ್ಲ, ಸರಿಯಾಗಿ ಮಾಡಬೇಕಾದರೆ ದಶಮಿ ಮದ್ಯಾಜ್ಞ ಉಂಡದ್ದೇ, ಮದ್ಯಾಜ್ಞ ಉಂಡದ್ದು ನೀರು ಕುಡದದ್ದೇ, ಮತ್ತು ಅವತ್ತು ರಾತ್ರಿ ಏನೂ ಇಲ್ಲ, ಏಕಾದಶಿ ಅಂತೂ ಏನೂ ಇಲ್ಲ, ಏಕಾದಶಿ ರಾತ್ರಿ ನಿದ್ದೆಯೂ ಇಲ್ಲ, ಏಕಾದಶಿ ರಾತ್ರಿ ನಿದ್ದೆಯೂ ಇಲ್ಲ. ಇದು ಚೂರೂ ಇರಬಾರದಂತೆ, ಕಣ್ಣಿನ ಮೇಲೆ ಜೊಂಪು ಬರಬಾರದಂತೆ, ಆ ಥರ ಇದ್ದು ಬರೀ ಇದ್ರೂ ಸಾಲದು. ದ್ವಾದಶಿ ಊಟ ಆದ ಮೇಲೆ ರಾತ್ರಿ ನಕ್ಷತ್ರ ದರ್ಶನ ಆಗುವ ಪರ್ಯಂತ, ರಾತ್ರಿ ನಕ್ಷತ್ರ ದರ್ಶನ ಆಗುವ ಪರ್ಯಂತ ಜೊಂಪು ಬರಬಾರದು, ನಿದ್ದೆ ಮಾಡಬಾರದು. ಯಾರಾದರೆ ದ್ವಾದಶಿ ಊಟ ಮಾಡಿದ ಕೂಡಲೇ ನಿದ್ದೆ ಮಾಡುತ್ತಾರೋ ಅವರ ಪುಣ್ಯವನ್ನೆಲ್ಲ ಮೋಹಿನಿ ತಗೊಂಡು ಹೋಗಿಬಿಡ್ತಾಳೆ, ಹೌದಲ್ವಾ? ನಮ್ಮವರು ಏನು ಮಾಡ್ತಾರೆ, ಆ ಮೋಹಿನಿ ಕಾಟ ತಪ್ಪಿಸ್ಕೋಬೇಕು ಅಂತ ಕಾಲಿಗೆ ಚೂರು ತುಪ್ಪ ಹಚ್ಕೊಂಡು ಮಲಗಿದ್ರೆ ಏನಾ ತುಪ್ಪಕ್ಕೋಸ್ಕರ ಬರ್ತಾಳ, ಅವ್ನು ಗೊತ್ತಿಲ್ಲ ಅವಳಿಗೆ, ಎಲ್ಲ ತಗೊಂಡು ಹೋಗ್ತಾರೆ. ಅದರಿಂದ ನಾವು ದ್ವಾದಶಿ ಮಲಗಬಾರದು, ನ್ಯಾಯವಾಗಿ ಮಲಗಬಾರದು. ರಾತ್ರಿ ನಕ್ಷತ್ರ ದರ್ಶನ ಪರ್ಯಂತ ಇದ್ದು ಇರಬೇಕು. ನಕ್ಷತ್ರ ದರ್ಶನ ಮಾಡಿದ ಮೇಲೆ ಮತ್ತೆ ಫಲ ಅದಕ್ಕಿಲ್ಲ, ಮತ್ತು ಅಷ್ಟೇ ಆನ್ಯಕ ಮಾಡಿ ಮಲಗೋದಷ್ಟೇ. ಮತ್ತು ತ್ರಯೋದಶಿ ಊಟ, ಅದಕ್ಕೆ ಆಚಾರ್ಯ ಹೇಳಿದರು ನಾಲ್ಕು ಹೊತ್ತಿನ ಆಹಾರ ವರ್ಜ್ಯ, ದಶಮಿ ಏಕಾದಶಿ ಎರಡು ಹೊತ್ತು, ದ್ವಾದಶಿ ರಾತ್ರಿ ಹೋಗ ತಗೊಳ್ಳಬಾರದು. ಏಕಾದಶಿ ವ್ರತ ಮಹಿಮೆ ಎಂಬುದು ದೇವೇಂದ್ರ ತೀರ್ಥರು ಬರೆದದ್ದು, ಅದರಲ್ಲಿ ಹೇಳಿದ್ದಾರೆ ದಶಮಿ ಊಟ ಮಾಡುವಾಗ ಉಪ್ಪಿಲ್ಲದ ಊಟ, ದ್ವಾದಶಿ ಉಪ್ಪಿಲ್ಲದ ಊಟ ಮಾಡಿ ಈ ಥರ ಯಾರಿರ್ತಾರೋ ಅವರಿಗೆ ಎರಡು ಏಕಾದಶಿ ಮಾಡಿದ ಫಲ ಬರುತ್ತೆ. ತಾತ್ಪರ್ಯ ಅಲ್ಲಿ ಡಬಲ್ ಫಲ ಬರಬೇಕು ತ್ರಿಬಲ್ ಫಲ ಬರಬೇಕು ಅಂತಲ್ಲ, ಅವನ ಪ್ರೀತಿ ಜಾಸ್ತಿ ಆಗಬೇಕು. ಅವನಿಗಾಗಿ ಇಷ್ಟು ಮಾಡಿದ್ದೇನು, ಉಪ್ಪಿಲ್ಲದ ಊಟ. ಉಪ್ಪಿಲ್ಲದ ಊಟ ಅಂದರೆ ರುಚಿಯನ್ನು ಬಿಟ್ಟದ್ದು, ರುಚಿಯನ್ನು ಬಿಟ್ಟದ್ದು ಅಂದರೆ ಅಲ್ಲಿಂದ ಬರುವ ಸುಖವನ್ನು ಬಿಟ್ಟದ್ದು. ಯಾಕೆ ಬಿಡ್ತಾ ಇದೆಯಾ ಸುಖ ಅಂತ ಹೇಳಿದರೆ ಅಲ್ಲಿ ತಾತ್ಪರ್ಯ ಹೀಗಿದೆ, ನಾವು ಸುಮ್ಮನೆ ಬರೀ ತ್ಯಾಗ ಮಾಡೋದೇ ತಾತ್ಪರ್ಯ ಅಲ್ಲ, ಬೇಡೋದು ತಾತ್ಪರ್ಯ. ಏನು ಅಂದರೆ ಇಷ್ಟು ನಿನ್ನ ನಾಮಸ್ಮರಣೆಯಲ್ಲಿ ನಿನ್ನನ್ನೇ ನೀನೇ ಬೇಕು ಅಂತ ಬೇಡೋದರಲ್ಲಿ ಏನೋ ಸುಖ ಇದೆ, ಆ ಸುಖ ನನಗೆ ಬರಬೇಕಾದ್ರೆ ಈ ಸುಖ ಬಿಡಬೇಕಯ್ಯ, ಈ ಸುಖಕ್ಕಿಂತ ಆ ಸುಖ ಜಾಸ್ತಿ ಅಂತ ನನ್ನ ಮನಸ್ಸಿಗೆ ತೋರಬೇಕು, ಆ ಫಲ ಬೇಡಿ ನಾನು ಈ ಸುಖವನ್ನು ಬಿಡತಾ ಇದ್ದೇನೆ, ಸುಮ್ಮನೆ ಬಿಡ್ತಾ ಇಲ್ಲ, ಈ ಸುಖ ನನಗೆ ಪ್ರಾಫಿಟ್ ಬೇಕು. ಯಾವುದು? ಡಬಲ್ ಏಕಾದಶಿ ಅಲ್ಲ, ಕೋಟಿ ಕೋಟಿ ಏಕಾದಶಿ ಮಾಡಿದರೆ ಎಷ್ಟು ಫಲ ಬರಬೇಕು? ಶ್ರೀಹರಿಯ ನಾಮೋಚ್ಚಾರಣೆ, ಶ್ರೀಹರಿಯ ನಾಮಸ್ಮರಣೆ ಮಾಡಿದಾಗ ಏನು ವಿಶೇಷ ಸುಖ ಬರಬೇಕು, ಆ ಸುಖ ಬರಲಿಕ್ಕೆ ಅಡ್ಡಿಯಾದ ಪಾಪ ಕತ್ತರಿಸಿ ಹೋಗಲಿಕ್ಕೆ ಭಗವಂತನ ನೆನಪು, ಭಗವಂತನ ಚಿಂತನೆಯನ್ನು ಮಾಡಲಿಕ್ಕೆ ಅಡ್ಡಿಯಾದ ದೇವರ ನೆನಪು ಬಂದಾಗ ನಮ್ಮಲ್ಲೇನು ಸುಖ ಬರಬೇಕು, ಆ ಸುಖ ಬರಲಿಕ್ಕೆ ಅಡ್ಡಿಯಾದ ಪಾಪ ಕತ್ತರಿಸಿ ಹೋಗಲಿ ಅಂತ ನಾವು ಸುಖತ್ಯಾಗ ಮಾಡಿ ಭಗವಂತನ ಪ್ರಾರ್ಥನೆ ಮಾಡಿದರೆ, ಸುಖತ್ಯಾಗವು ತಪಸ್ಸೆ, ಬರುವ ಸುಖವನ್ನು ತ್ಯಾಗ ಮಾಡುವುದು ತಪಸ್ಸೆ, ಸುಖಪಟ್ಟು ದೇವರಿಗೆ ಅರ್ಪಣೆ ಮಾಡುವುದು ತಪಸ್ಸೆ, ಸುಖಪಟ್ಟು ದೇವರಿಗೆ ಅರ್ಪಣೆ ಮಾಡುವುದು ತಪಸ್ಸೆ, ಸುಖ ತ್ಯಾಗ ಮಾಡುವುದು ತಪಸ್ಸೆ. ಮತ್ತದರಲ್ಲಿ ಇನ್ನೇನು ಅಂತ ಹೇಳಿದರೆ ನೋಡಿ, ಮತ್ತಲ್ಲಿ ಒಂದು ಒಳಗೆ ನೋಡಿದಾಗ, ಊಟ ಉಪ್ಪಿಲ್ಲದೆ ಮಾಡಿದರೆ ಸುಖ ಇಲ್ಲ ಅಲ್ವಾ, ಅಯ್ಯೋ ಅಂತಿರ್ತೀರ, ಆದರೆ ಅದರಲ್ಲೇ ಸುಖ ಸಿಗುತ್ತೆ. ಏನು ಸುಖ? ಉಪ್ಪು ಮಾತ್ರ ಇಲ್ಲ ಅಷ್ಟೇ, ಸಿಹಿ ತಿನ್ಬಹುದು. ನಮ್ಮವರು ಈ ನಾಗ ಚೌತಿ ಮಾಡಿದ ಕಾಲಕ್ಕೆ ಉಪ್ಪು ತಿನ್ನಬಾರದು, ಊಟ ಮಾಡಬಾರದು ಅಂತ ದೀಕ್ಷ. ಓ ಸಿರಾ, ಉಪ್ಪಿಲ್ಲದ ಚಪಾತಿ, ಸಿಹಿಕರಣಿ ಎಲ್ಲ ಮಾಡಿ ಹೊಟ್ಟೆ ತುಂಬ ತಿಂದ್ಬಿಡುತ್ತಾರೆ. ಹೌದಾ? ಹೆಸರಿಗೆ ವ್ರತ, ಉಪ್ಪಿಲ್ಲದ ವ್ರತ. ಮತ್ತೆ ಏನಾಯಿತು ಅಂದರೆ ಈ ಸುಖವೂ ಎಲ್ಲ ಬಿಡುತ್ತಾ ಇಲ್ಲ, ನಾವು ಪೂರ್ಣ ಸುಖ ಬಿಡುತ್ತಾ ಇಲ್ಲ, ಭಾಗ ಬಿಡುತ್ತಾ ಇದ್ದೀವಿ, ಭಾಗ ಬಾಚಿಕೊಳ್ತಾ ಇದ್ದೀವಿ. ಆ ಭಾಗ ತಿನ್ನುವಾಗ ಬಂದದ್ದನ್ನು ಕೊಡುವುದು ವ್ರತ, ಭಾಗವನ್ನು ಬಿಡುವುದು ವ್ರತ. ಇದು ಭಗವಂತನಿಗೆ ಅರ್ಪಣೆ ಮಾಡುವ ನಾನಾ ರೀತಿಯನ್ನ ಗುರುಗಳು ದೊಡ್ಡವರು ಹೇಳಿಕೊಟ್ರು. ಅದರಲ್ಲಿ ತಾತ್ಪರ್ಯ ಏನಯ್ಯ ಅಂದರೆ, ಒಂದೊಂದು ರೀತಿಯ ಸುಖವನ್ನು ತ್ಯಾಗ ಮಾಡಿದಾಗ ಒಂದೊಂದು ರೀತಿಯ ಭಗವಂತನ ಚಿಂತನೆ ನಮ್ಮಲ್ಲಿ ಬೆಳೆಯುತ್ತೆ. ಸರಿ, ಮುಂದೆ ತಿಳಿಸಿಕೊಡ್ತಾರೆ, ಸತ್ವಾದಿ ಗುಣಗಳು ಮೂರಿದೆ, ಅದು ಎರಡು ರೀತಿ ಅಂತ ಹೇಳ್ತಾ ಇದ್ದಾರಲ್ವಾ, ಸೂಕ್ಷ್ಮ ಸ್ಥೂಲ ಎಂಬುದನ್ನು ತಿಳಿಸಿಕೊಟ್ಟಿದ್ದೆ. ಅದರಲ್ಲಿ ಸೂಕ್ಷ್ಮ ಸತ್ವಗುಣದಿಂದ ದೇವರ ಜ್ಞಾನ, ಅದನ್ನು ಹುಟ್ಟಿಸುವ ಭಕ್ತಿ, ಇವೆಲ್ಲ ಸೂಕ್ಷ್ಮ ಸತ್ವಗುಣದಿಂದ ಆಗುತ್ತೆ. ಇನ್ನು ರಜೋಗುಣದ ಸೂಕ್ಷ್ಮ ಭಾಗದಿಂದ ಭಗವತ್ ಪೂಜಾತ್ಮಕವಾದಂಥ ಕರ್ಮಗಳಾಗುತ್ತೆ. ತಮಸ್ಸಿನ ಸೂಕ್ಷ್ಮ ಭಾಗದಿಂದ ದೇವರ ವಿಷಯದಲ್ಲಿ ಅಜ್ಞಾನ, ಮಿಥ್ಯಾಜ್ಞಾನ ಬರುತ್ತೆ. ಇನ್ನು ಸ್ಥೂಲ ಭಾಗಕ್ಕೆ ಬಂದಾಗ ಸತ್ವಗುಣದ ವಿಶೇಷವಾದ ಸ್ಥೂಲ ಭಾಗದಿಂದ ಏನಾಗುತ್ತೆ ಅಂದರೆ, ದೇವರಲ್ಲದೆ ಬೇರೆ ವಿಷಯಕವಾಗಿ ಸರಿಯಾದ ಜ್ಞಾನ ಬರುತ್ತೆ. ಲೋಕದ ಜ್ಞಾನ ಬಂದು ಆಸಕ್ತಿ ಬಂದು ಕಟ್ಟಿ ಹಾಕ್ಬಿಡುತ್ತೆ ಸತ್ವಗುಣ. ಹಾಗೆ ರಜೋಗುಣ ಲೋಕದ ಕಾರ್ಯಗಳಲ್ಲೇ ಆಸಕ್ತಿಯನ್ನು ಕೊಟ್ಟು ಆ ಕರ್ಮಗಳು ಮಾಡುವುದರಲ್ಲೇ ಕಟ್ಟಿ ಹಾಕುತ್ತೆ. ಹಾಗೆ ತಮೋಗುಣ ವಿಶೇಷವಾಗಿ ದೇವರ ಬಗ್ಗೆ ಲೋಕದ ಬಗ್ಗೆಯೂ ತಪ್ಪಾದ ತಿಳುವಳಿಕೆ ಕೊಟ್ಟು ನಮ್ಮನ್ನು ಕಟ್ಟಿ ಹಾಕ್ತಾ ಬರುತ್ತೆ ಅಂತ ತಿಳಿಸಿಕೊಟ್ಟು ಹೇಳ್ತಾರೆ. ಒಳ್ಳೆ ಮಾತನ್ನು ಹೇಳ್ತಾರೆ. ಭಗವದಿಚ್ಛಯ ಸಂಸ್ಕಾರ ಕರ್ಮಾಧಿಕಂ ನಿಮಿತ್ತೀಕೃತ್ಯ ಪ್ರಾಪ್ತಂ ನಿವೃತ್ತಂ ವ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ಸೈವ ಗುಣಾತೀತ ಇತ್ಯುಚ್ಯತೆ. ಕೃಷ್ಣ ಹೇಳ್ತಾನೆ, ಗುಣಾತೀತ ಗುಣಾತೀತ ಅಂತ ಹೇಳ್ತಾರಲ್ಲ, ಏನದು ಅಂದರೆ ಇಷ್ಟೇ, ಏನೂ ಇಲ್ಲ. ನಮ್ಮಲ್ಲಿ ಹಿಂದಿನ ಕರ್ಮ ಕೂತಿದೆ, ಹಿಂದಿನ ಸಂಸ್ಕಾರಗಳು ಕೂತಿವೆ. ಭಗವಂತ ಅಂತೂ ಹಿಂದಿನ ಸಂಸ್ಕಾರಗಳನ್ನು, ಹಿಂದಿನ ಕರ್ಮವನ್ನು ಪ್ರಧಾನವಾಗಿಟ್ಟುಕೊಂಡು ದೇವ ದೈತ್ಯರ ಮೂಲಕ ನಮ್ಮಿಂದ ಕರ್ಮಗಳನ್ನು ಮಾಡಿಸ್ತಾ ಇರ್ತಾನೆ. ಅಂಥ ಕಾಲಕ್ಕೆ ಎರಡನ್ನೂ ನೋಡುತ್ತಾ, ಹರೇ ನೀನೇ ಎರಡನ್ನೂ ಮಾಡಿಸ್ತಾ ಇದ್ದೀಯಾ, ಒಳ್ಳೆ ಕೆಲಸ ಮಾಡಿಸ್ತೀಯಾ, ಒಳ್ಳೆ ಫಲ ಕೊಡ್ತಾ ಇದ್ದೀಯಾ, ಒಳ್ಳೆ ಕೀರ್ತಿಯನ್ನು ಕೊಡ್ತೀಯಾ, ಕೆಟ್ಟ ಕೆಲಸ ಮಾಡಿಸ್ತೀಯಾ, ಕೆಟ್ಟ ಫಲ ಕೊಡ್ತೀಯಾ, ಅಪಕೀರ್ತಿ ಕೊಡ್ತೀಯಾ, ಅಪಮಾನ ಮಾಡಿಸ್ತೀಯಾ, ಎರಡೂ ನೀನು ನನ್ನ ಎರಡನ್ನು ಕಳೆಯಲಿಕ್ಕಾಗಿ, ಕರ್ಮವನ್ನು ಕಳೆಯಲಿಕ್ಕಾಗಿ ಮಾಡಿಸ್ತಾ ಇರೋದು ಅಂತ ತಿಳಿದು ಒಳ್ಳೆ ಕಾರ್ಯ ಮಾಡಿಸಿದಾಗ ಭಗವಂತನಿಗೆ ವಿಶೇಷವಾಗಿ ಸಂತೋಷದಿಂದ ಸಮರ್ಪಣೆ, ಕೆಟ್ಟ ಕಾರ್ಯ ಮಾಡಿದಾಗ ಸಮರ್ಪಣ ಅಂದರೆ ಅಧೀನ ಚಿಂತನ, ಕೆಟ್ಟ ಕಾರ್ಯ ಮಾಡಿದಾಗ ಪಶ್ಚಾತ್ತಾಪಪೂರ್ವಕವಾಗಿ ಸ್ವಾಮಿ ಇದು ಬಿಡಿಸಯ್ಯ ಎಂಬ ಪ್ರಾರ್ಥನೆ ಪೂರ್ವಕವಾಗಿ ದೇವರ ಅಧೀನ ಚಿಂತನ ಎರಡೂ ಮಾಡಲೇಬೇಕಾಗುತ್ತೆ. ಆದರೆ ಈ ಎರಡೂ ಕೂಡ ಸ್ವಾಮಿ ಕೊಟ್ಟೇ ಕೊಡತಾನೆ ಎಂಬ ತಿಳುವಳಿಕೆ ನಮ್ಮಲ್ಲಿ ಸದಾ ಇರಲೇಬೇಕು ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಅವ್ಯಕ್ತ ತತ್ವ, ಅವ್ಯಕ್ತ ತತ್ವದಲ್ಲಿರುವ ಮೂರು ಗುಣಗಳು, ಆ ಮೂರು ಗುಣಗಳ ಪ್ರತ್ಯೇಕ ಪ್ರತ್ಯೇಕ ಕಾರ್ಯ, ಆ ಎಲ್ಲವೂ ಸೇರಿದರೆ ಆಗುವ ಕಾರ್ಯ, ಇಷ್ಟನ್ನು ತಿಳಿಸಿಕೊಟ್ಟು ಇನ್ನು ಮುಂದಿನ ತತ್ವಕ್ಕೆ ಹೊರಡುತ್ತಾ ಇದ್ದಾರೆ. 25 ತತ್ವಗಳಲ್ಲಿ ಮೊದಲನೆಯ ತತ್ವ ಅವ್ಯಕ್ತ ಆದರೆ ಎರಡನೆಯ ತತ್ವ ಮಹತ್ತತ್ವ. ಮಹತ್ತತ್ವದಲ್ಲಿ ಹೇಗೆ ಹೇಗಿರುತ್ತೆ, ಅದರ ಭಾಗಗಳೇನು ಎಂಬುದನ್ನು ನಾಳೆ ನೋಡೋಣ. ನಾಳೆ ಒಂದು ಚೂರು ಸಮಯದ ವ್ಯತ್ಯಾಸ ಮಾಡಲಿಕ್ಕಾಗುತ್ತಾ? ಮೂರು ಕಾಲು ಬರಲಿಕ್ಕಾಗುತ್ತಾ? ನಾಳೆ ಒಂದು ದಿವಸ ಮೂರು ಕಾಲಕ್ಕೆ ಬಂದುಬಿಟ್ರೆ ನಾಲ್ಕು ಕಾಲವರೆಗೆ ನಿಮಗೆ ಮಾಡಿ. ಚಾಮರಾಜಪೇಟೆ ಮಾತೃ ಸಂಘದಲ್ಲಿ ಅವರು ಬೇರೆ ಕಡೆಗೆ ಹೋಗಬೇಕಾಗಿದೆ, ಸುವಿದ್ಯಂದ್ರರ ಪ್ರವಚನಕ್ಕೆ ಹೋಗಬೇಕಾಗಿದೆ. ಅವರ ಸಮಯ 5-6 ಮಾಡಿಕೊಂಡಿದ್ದಾರೆ, ಅವರು ಒಂದು ದಿವಸಕ್ಕೆ ಅಂತ ಪಾಪ. ಅದಕ್ಕಾಗಿ ನಾನು ಅದಕ್ಕೂ ಅಡ್ಜಸ್ಟ್ ಮಾಡಬೇಕಾಗ್ತದೆ. ನಿಮಗೆ ಬಿಡೋದು ಬೇಡ, ಮಾಡೋದು ಉತ್ತಮ ಅಲ್ವಾ? ತೊಂದರೆ ಇಲ್ಲಲ್ವಾ? ಊಟ ಬೇಕಾಗುತ್ತಲ್ವ? 3 ಗಂಟೆ ಊಟ ಮಾಡಿದವರು ಕಷ್ಟ ಆಗುತ್ತಷ್ಟೇ, ಡೈರೆಕ್ಟಾಗಿ ಬರಬೇಕಾಗುತ್ತೆ.